హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వచిత్తాబ్ధయే నమః గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం భయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరాక్షిత అనంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్త మానసాన్ విశ్వప్రియ గురూన్ వందే మందోహం దేవి శుద్ధయ. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయాఖ్యగురుం భజే. శ్రీగురుభ్యో నమః. హరి ఓం. ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాది కవయే ముహ్యంతియం సూరయః తేజో వారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. హరి ఓం. ఉద్ధవ కేడతా ఇద్దాని గుణేషు వర్తమానోపి దేహజేషు అనపావృత గుణైర్న బధ్యతే అదేహి బధ్యతే వా కథం ప్రభో. ఒందే దేహదల్లి జీవ దేవ ఇబ్బరూ ఇద్దారు. ದೇವರಿಗೆ ಬಂಧವಿಲ್ಲ, ಜೀವನಿಗೆ ಬಂಧವಿದೆ. ಅದು ಹೇಗೆ? ಇಲ್ಲಿ ಹೇಳ್ತಾ ಇದ್ದಾರೆ ಭಗವದುತ್ಯ ಸಮ್ಯಜ್ಞಾತ ಜೀವ ಪರಭೇದೋಪಿ ಉದ್ಧವ ಸ್ಥೂಲಮತೀನಾಮಪಿ నిస్తుషం వివిచ్య భేదం జ్ఞాపయితం పృచ్చతి. దేవర మాతినిందలేని స్వయం తాను దేవరనుగ్రహదింద దేవరిగూ జీవరిగూ ఇరతక్క భేదవన్న చెన్నాగి తెలుకొండిద్రు. అదు తిళియలారదే సూక్ష్మవాద మాతినింద ತಿಳಿಯಲಾರದೇ ಇರತಕ್ಕಂಥವರು ಯಾರಿರ್ತಾರೆ? ಅವರನ್ನು ಸ್ಥೂಲಮತಿಗಳು ಅಂತಾರೆ. ಇಬ್ಬರು, ಸೂಕ್ಷ್ಮಮತಿ ಸ್ಥೂಲಮತಿ. ಸೂಕ್ಷ್ಮಮತಿ ಅಂದರೆ ಚೂರು ಹೇಳಿದ ಕೂಡಲೇ ಗ್ರಾಸ್ಪ್ ಆಗ್ಬಿಡುತ್ತೆ ಅವರಿಗೆ. ಸ್ಥೂಲಮತಿ ಹಾಗಲ್ಲ, ಸ್ವಲ್ಪ ತುಂಬ ಹೇಳಿದ್ರೆ ಹೊರತು ಅರ್ಥ ಆಗಲ್ಲ. ಓ ಹೌದಾ, ಹಾಗಾ ಅಂತ ಆ ಥರ ಆಗ್ತಾ ಆಗುತ್ತೆ. ದೇವ ಮತ್ತು ಜೀವ ಈ ಇಬ್ಬರ ಮಧ್ಯೆ ಭೇದ ಇದೆ ಎಂಬುದು ಯಾರ ಬುದ್ಧಿಗೆ ಬೇಗ ಎಟಕಲ್ಲವೋ ಅಂಥವರಿಗೂ ಎಟಕಲಿಕ್ಕೆ ಪ್ರಶ್ನೆ ಮಾಡ್ತಾ ಬರ್ತಾ ಇದ್ದಾರೆ. ಹಂಗಾದ್ರೆ ಇಲ್ಲಿ ಪ್ರಶ್ನೆ ಮಾಡುವುದು ಎರಡು ರೀತಿ, ಏನು ನಮಗಾಗಿ ಪ್ರಶ್ನೆ ಮಾಡುವುದು, ಇನ್ನೊಬ್ಬರಿಗಾಗಿ ಪ್ರಶ್ನೆ ಮಾಡುವುದು ಅಂತ ಎರಡು ಬರ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವತಃ ಅನಪಾವೃತ ಅದೇಹಿ ಪರಮಾತ್ಮ. ಸ್ವತಃ ಸಹಜವಾಗಿಯೇ ಅನಪಾವೃತ, ಈ ಮೂರು ಗುಣಗಳಿಂದ ಆವರಣೆ ಯಾರಿಗಿಲ್ಲವೋ, ಅದೇಹಿ ಪ್ರಕೃತಿಗೆ ಸಂಬಂಧಪಟ್ಟ ದೇಹ ಯಾರಿಗಿಲ್ಲವೋ, ಅಂದರೆ ಸ್ವತಃ ಬಂಧನಕ್ಕೆ ಒಳಗಾಗದವ. ಯಾಕೆ ಒಳಗಾಗಿಲ್ಲ? ಇವನಿಗೆ ದೇಹವಿಲ್ಲ. ದೇಹ ಅಂದರೆ ಸ್ವರೂಪ ದೇಹವಿದ್ದರು ಸ್ಥೂಲ ದೇಹಾದಿಗಳಿಲ್ಲ. ಬಂಧನಕ್ಕೆ ಕಾರಣವಾದ ಜಡ ಪ್ರಕೃತಿಯಿಂದ ಬಂದಿರತಕ್ಕಂಥ ದೇಹಗಳು ಇಲ್ಲವಾದ್ದರಿಂದ ಪರಮಾತ್ಮ ಭಗವಂತ ದೇಹೇ ಸ್ಥಿತ, ಈ ದೇಹದಲ್ಲಿ ಅವನು ಇದ್ದಾನೆ. ಬದ್ಧತೆ ವಾ ನವ, ಅವನು ಬಂಧನಕ್ಕೆ ಒಳಗಾಗ್ತಾನೋ ಇಲ್ಲವೋ ಅಂತ ಪ್ರಶ್ನೆ ಮಾಡಿ, ನಾಂತ್ಯ ಅಂದರೆ ಕೊನೆಯದು ಏನು, ಪರಮಾತ್ಮ ಈ ದೇಹದಲ್ಲಿದ್ದು ಬಂಧನಕ್ಕೆ ಒಳಗಾಗಲ್ಲ ಅಂದರೆ ಅದು ಹೇಗೆ ಅಂತ ಪ್ರಶ್ನೆ. ಏನಂತ, ದೇಹಜೇಷು ಗುಣೇಶು, ಈ ದೇಹ, ಈ ದೇಹದೊಳಗೆ ದೇವ ಜೀವ ಇಬ್ಬರಿದ್ದಾರೆ. ಈ ದೇಹದಿಂದ ಗುಣಗಳು ಅಂದರೆ ಏನೇನು ಹೇಳ್ತಾರೆ? ಗುಣ ಅಂದರೆ ವಿಕಾರ, ಜನಿ ಮೃತಿ, ಪುಣ್ಯ ಪಾಪ, ಸುಖ ದುಃಖ, ಶೋಕ ಮೋಹಾದಿಷು ವರ್ತಮಾನೋಪಿ. ಈ ಶರೀರದಿಂದ ಬರತಕ್ಕಂಥ ಪರಿಣಾಮಗಳು ಏನೇನು? ಹುಟ್ಟು ಸಾವು, ಪುಣ್ಯ ಪಾಪ, ಸುಖ ದುಃಖ, ಶೋಕ ಮೋಹ ಮೊದಲಾದವು, ಇನ್ನೂ ತುಂಬ ಇವೆ. ಆ ಎಲ್ಲದರಲ್ಲಿ ವರ್ತಮಾನೋಪಿ, ದೇವರು ಎಲ್ಲದರಲ್ಲೂ ಇರ್ತಾರೆ. ಅಂದರೆ ಇವನ ಸುತ್ತು ದೇಹ, ಇವನ ಸುತ್ತು ಇವೆಲ್ಲ ಇರುತ್ತೆ, ಇದ್ರೂ ನಬದ್ಧತೆ ಇತಿ ಅಯುಕ್ತಂ, ಅವನು ಬಂಧಿತನಾಗಲ್ಲ ಇದರಿಂದ ಅಂತ ಹೇಳಲಿಕ್ಕಿಲ್ಲ. ಯಾಕಂದರೆ ಅಶೈವ ಬಂಧರೂಪತ್ವಾತ್, ಈ ಶರೀರವೇ ಬಂಧ, ಈ ಶರೀರವೇ ಬಂಧ, ಅದರಿಂದ ದೇವರಿಗೂ ಬಂಧ ಬರಲೇಬೇಕಲ್ವಾ ಅಂತ ಪ್ರಶ್ನೆ. ಇನ್ನು ಮೊದಲನೇದು, ದೇವರಿಗೆ ಈ ಶರೀರದಲ್ಲಿ ಇದ್ದದ್ದಕ್ಕೆ ಬಂಧ ಆಗುತ್ತೋ ಇಲ್ಲವೋ ಅಂದಾಗ ಇಲ್ಲ ಅಂದರೆ ಅದಕ್ಕೆ ಅದರ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಉಂಟು ಅಂದರೆ ಬದ್ಧತೆ ಚೇತ್, ಒಂದು ವೇಳೆ ಈ ಶರೀರ ಅದರಿಂದ ಬರತಕ್ಕಂಥ ವಿಕಾರಗಳಿಂದ ದೇವರು ಬದ್ಧ ಅಂತಲೇ ಹೇಳೋದಾದರೆ, ಅನಪಾವೃತ ಅಜ್ಞಾನ ಅನಾವೃತ ಕಥಂ ಬದ್ಧತೆ. ಈ ಶರೀರ ಅದರಿಂದ ಬರತಕ್ಕ ವಿಕಾರಗಳು ಅದರಿಂದ ಇವನು ಬಂಧಿತನಾಗ್ತಾನೆ ಅಂದರೆ, ಇವನಿಗೆ ಅಜ್ಞಾನದ ಆವರಣ ಇದ್ದರೆ ಬಂಧಿತನಾಗಬೇಕು, ಇವನಿಗೆ ಅಜ್ಞಾನದ ಆವರಣವೇ ಇಲ್ಲ, ಹೇಗೆ ಬಂಧಿತನಾಗ್ತಾನೆ? ಎರಡೂ ಕಡೆ ಬಂಧಿತನಾಗ್ತಾನ, ಈ ದೇಹದಿಂದ ಬರತಕ್ಕಂಥ ನಾನಾ ವಿಕಾರಗಳಿಗೆ ಇವನು ಒಳಗಾಗ್ತಾನ? ಒಳಗಾಗ್ತಾನ ಅಂದರೆ ಅದನ್ನು ಫೀಲ್ ಮಾಡ್ತಾನ? ಅಯ್ಯೋ ನಾ ಸತ್ತೆ ನಾ ಬದುಕಿದೆ, ನನ್ನ ಪುಣ್ಯ ನನ್ನ ಪಾಪ ನನ್ನ ದುಃಖ ನನ್ನ ಸುಖ ಅಂತ ಈ ನಾನು ನಂದು ಎಂಬ ಅಂಟು ಈ ಶರೀರದಿಂದ ಬರತಕ್ಕ ವಿಕಾರಗಳ ಮೇಲೆ ದೇವರಿಗಿರುತ್ತೋ ಇಲ್ವೋ? ಇರತ್ತೆ ಅಂತೀರಾ? ಆ ಅಂಟು ಇವನಿಗೆ ಬರಲಿಕ್ಕೆ ಮಧ್ಯೆ ಒಂದು ಮೀಡಿಯಾ ಬೇಕು. ಈ ದೇಹದ ವಿಕಾರಗಳ ಅಂಟು ದೇವರಿಗೆ ಬರಬೇಕಾದರೆ ಅವನಿಗೆ ಅಜ್ಞಾನ ಆವರಣ ಇರಬೇಕು. ಅವನೇನಾಗಿದ್ದಾನೆ? ಅಜ್ಞಾನ ಅನಾವೃತ, ಅಜ್ಞಾನದಿಂದ ಆವೃತ ಅಲ್ಲ. ಸೊ ವಿತೌಟ್ ಎ ಕನೆಕ್ಷನ್ ಮೀಡಿಯಾ, ವಿತೌಟ್ ಎ ಮೀಡಿಯಾ ಇನ್ ಬಿಟ್ವೀನ್ ಯಾವ್ದ್ಯಾವುದು? ಈ ಶರೀರ, ಶರೀರದ ವಿಕಾರಗಳು, ಇದರ ಮತ್ತು ಜೀವ, ಈ ಎರಡಕ್ಕೂ ಮಧ್ಯೆ ಕನೆಕ್ಟಿಂಗ್ ಮೀಡಿಯಾ ಬೇಕು. ಥ್ರೂ ದಟ್ ಹೀ ಕ್ಯಾನ್ ಫೀಲ್ ಆಲ್ ದೀಸ್ ಥಿಂಗ್ಸ್. ದೇವರು ಕ್ಯಾನ್ ಫೀಲ್ ಆಲ್ ದೀಸ್ ವಿಕಾರಾಸ್ ಥ್ರೂ ಎ ಮೀಡಿಯಾ ಓನ್ಲಿ. ವಿಕಾರಗಳು ಶರೀರ, ಅದರ ವಿಕಾರ ದೇವರು ಇದ್ದಾಗ ಡೈರೆಕ್ಟ್ ಟಚ್ ಆಗಲ್ಲ, ಥ್ರೂ ಮೀಡಿಯಾ ಟಚ್ ಆಗುತ್ತಿದ್ದು. ಆ ಮೀಡಿಯಾ ಯಾವುದು ಅಂದರೆ ಅಜ್ಞಾನ ಅಂತ ಮೀಡಿಯಾ ಇದ್ದರೇನೆ ಮಧ್ಯೆ ಎ ಕಂಡಕ್ಟರ್. ಆ ಕಂಡಕ್ಟರ್ ಇದ್ದರೇನೆ ಇದರ ಮೇಲಿರತಕ್ಕಂಥ ಈ ದೇಹ, ದೇಹದ ವಿಕಾರಗಳೆಲ್ಲ ಥ್ರೂ ದ ಕಂಡಕ್ಟರ್ ಇಟ್ ವಿಲ್ ಗೋ ಟು ದಿ ಇಂಟರ್ನಲ್ ದೇವ ಆರ್ ಜೀವ. ನೋಡಿ ಕರೆಕ್ಟ್ ಅರ್ಥ ಆಗ್ತಾ ಇದೆಯಾ? ದೇಹ, ದೇಹದೊಳಗೆ ಜೀವ, ಜೀವನೊಳಗೆ ದೇವ, ಒಟ್ಟಾರೆ ಜೀವ ದೇವ ಈ ಇಬ್ಬರಿಗೂ ದೇಹದ ಅಂಟಿದೆ, ಅಂದ್ರೆ ದೇಹ ಮೇಲೆ ಕವರ್ ಆಗಿದೆ. ಹಾ, ಈ ದೇಹದ್ದು ವಿಕಾರ ಯಾವುದು? ನಾನಾ ರೀತಿಯಾದ ಪುಣ್ಯ ಪಾಪ ಸುಖ ದುಃಖ, ಹೌದಾ? ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ, ಹೌದಾ? ಹುಟ್ಟು ಸಾವು ಪುಣ್ಯ ಪಾಪ ಸುಖ ದುಃಖ ಶೋಕ ಮೋಹ, ಡಬಲ್ 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 ಎಲ್ಲ, ಇದೆಲ್ಲವೂ ಇದು ರೆಡಿಯಾಗಿ ಈ ದೇಹದ ವಿಕಾರ. ಇಲ್ಲಿ ದೇವರು ಇದ್ದಾನೆ, ಇನ್ನು ಕೂಡ ಜೀವ ಇದ್ದಾನೆ, ಇಬ್ಬರಿಗೂ ಕನೆಕ್ಟ್ ಆಗಬೇಕು. ಜೀವನಿಗೆ ಮಾತ್ರ ಕನೆಕ್ಟ್ ಆಗ್ತಾ ಇದೆ, ದೇವರಿಗಾಗ್ತಾ ಇಲ್ಲ. ವೈ ಅಂತ ಅರ ಹೇಳ್ತಾ ಇದ್ದಾರೆ, ದೇವರಿಗಿದು ಕನೆಕ್ಟ್ ಆಗುತ್ತೆ ಅಂದರೆ ಈ ಏನು ದೇಹ, ದೇಹದ ವಿಕಾರಗಳೇನಿವೆ ಅದು ಡೈರೆಕ್ಟ್ ಆಗಿ ಜೀವನಿಗಾಗಲಿ ದೇವರಿಗಾಗಲಿ ಟಚ್ ಆಗಲ್ಲ ಡೈರೆಕ್ಟ್ ಆಗಿ. ಸೊ ಈ ಎರಡರ ಮಧ್ಯೆ ಒಂದು ಮೀಡಿಯಾ ಬೇಕು. ಆ ಮೀಡಿಯಾ ಯಾವುದು ಅಂದ್ರೆ ಅಜ್ಞಾನ. ಈ ಅಜ್ಞಾನದಿಂದಲೇನೆ, ಏನು ಅಜ್ಞಾನ ಅಂದರೆ ನನಗೆ ಈ ಪ್ರಕೃತಿಗೆ ಸಂಬಂಧಪಟ್ಟ ನನ್ನದಲ್ಲದ ಒಂದು ಸಪರೇಟ್ ದೇಹ ಇದೆಯಲ್ಲ, ಅದು ನಂದು 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 ಎಂಬ ತಪ್ಪು ತಿಳುವಳಿಕೆ. ಆ ಶರೀರದ ಒಂದು ಉಪಯೋಗದಿಂದಾಗಿ ಅದರ ಮೇಲೆ ಮೋಹ, ಎಷ್ಟು ಮೋಹ ಬಲಿಯುತ್ತೆ ಈ ಅಜ್ಞಾನದಿಂದ ಅಂದರೆ ಆ ಶರೀರ ಬೇರೆ ನಾನು ಬೇರೆ ಎಂಬುದು ಮರೆತು ಹೋಗುವಂತೆ ಮಾಡುತ್ತೆ. ಆವಾಗ ಈ ಶರೀರವೇ ನಾನು ಎಂಬುದು ಬಲಿಷ್ಠ ಆದಾಗ ಫೀಲಿಂಗ್, ಅವಾಗ ಏನಾಗುತ್ತೆ, ಈ ಶರೀರದ ನಾನಾ ವಿಕಾರಗಳೇನಿದೆಯಲ್ಲ ಅವೆಲ್ಲ ಈ ಯಾರಿರ್ತಾರೆ ಅಜ್ಞಾನದಿಂದ ಕೂಡಿಕೊಂಡು ಅವರ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಮೆಂಟಲ್ಲಿ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್, ದಿ ರಿಫ್ಲೆಕ್ಷನ್ ಮೆಂಟಲ್ಲಿ ಆಫ್ ಆಲ್ ದೀಸ್ ಥಿಂಗ್ಸ್ ಇಸ್ ಕಾಲ್ಡ್ ಸಂಸಾರ. ಮೆಂಟಲ್ ರಿಫ್ಲೆಕ್ಷನ್, ಅಯ್ಯೋ ನನಗಿದಾಯಿತು 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 ಅಂತ ಬರ್ತಾ ಇದೆ. ದಟ್ ಮೆಂಟಲ್ ರಿಫ್ಲೆಕ್ಷನ್ ಏನಿದೆ ಅದು ದೇವರಿಗಿಲ್ಲ ಜೀವನಿಗಿದೆ. ದೇವರಿಗೆ ಯಾಕಿಲ್ಲ ಅಂದರೆ ಜೀವನಿಗಾಗಲಿ ದೇವರಿಗಾಗಲಿ ಈ ವಿಶೇಷವಾಗಿರತಕ್ಕಂಥ ಶರೀರಕ್ಕೆ ಸಂಬಂಧಪಟ್ಟ ಸುಖ ದುಃಖಾದಿಗಳು ಪುಣ್ಯ ಪಾಪಾದಿಗಳು ಎಲ್ಲ ಏನಿವೆ ಅದು ಇವರಿಗೆ ಬರಬೇಕಾದರೆ ಇಬ್ಬರ ಮಧ್ಯೆ ಈ ಶರೀರದ ವಿಕಾರಗಳು ಜೀವ, ಈ ಶರೀರದ ವಿಕಾರಗಳು ದೇವ, ಈ ಎರಡರ ಮಧ್ಯೆ ಒಂದು ಮೀಡಿಯಾ ಇರಬೇಕು. ಯಾವುದು? ಅಜ್ಞಾನವೆಂಬ ಮೀಡಿಯಾ ಇರಬೇಕು. ಈಗ ದೇವರ ಸುತ್ತು ಅಜ್ಞಾನದ ಮೀಡಿಯಾ ಇಲ್ಲ, ಜೀವಿಯ ಸುತ್ತು ಅಜ್ಞಾನದ ಮೀಡಿಯಾ ಇದೆ. ಸೋ ಈ ಹೊರಗಿರುವ ದೇಹದ ವಿಕಾರಗಳೆಲ್ಲ ಥ್ರೂ ದಟ್ ಅಜ್ಞಾನ ಮೀಡಿಯಾ ಇಟ್ ಈಸ್ ಫ್ಲೋಯಿಂಗ್ ಟಚಿಂಗ್ ದಿ ಮೆನ್ ಟಚಿಂಗ್ ಮೆಂಟಲ್ಲಿ ಜೀವ. ದೇವರಿಗೆ ಸುತ್ತು ಅಜ್ಞಾನ ಇಲ್ಲದ್ದರಿಂದ ದೇವರು ಈ ದೇಹದಲ್ಲೇ ಇದ್ರು, ಈ ದೇಹಕ್ಕೆ ನಾನಾ ವಿಕಾರ ಬರ್ತಾ ಇದ್ರು ಅದು ದೇವರಿಗೆ ಟಚ್ ಆಗಲ್ಲ. ಅದನ್ನೇ ಕೇಳ್ತಾ ಇದ್ದಾನೆ ಇವನು. ಶರೀರದಲ್ಲಿದ್ದದ್ದಕ್ಕೆ ಇವನಿಗೆ ಬಂಧನ ಉಂಟೋ ಇಲ್ಲವೋ? ಇಲ್ಲ ಅಂತೀರಾ, ಇದನ್ನೇ ಬಂಧ ಅಂತ ಕರೀತಾರೆ ಶರೀರವನ್ನ, ಅದರೊಳಗಿರುವಂಥವನಿಗೆ ಯಾಕೆ ಬಂಧ ಆಗಿಲ್ಲ ಅಂತ ಪ್ರಶ್ನೆ. ಬಂಧನ ಇದೆ ಅಂತೀರಾ, ಅವನಿಗೆ ಅಜ್ಞಾನದ ಆವರಣವೇ ಇಲ್ಲ, ಹೇಗ್ ಬಂತು ಬಂಧ? ಹಾಗೂ ಪ್ರಶ್ನೆ, ಹೀಗೂ ಪ್ರಶ್ನೆ. ಇನ್ನ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅದೇ ಹಿ ಕಥಂ ಜನಿ ಮೃತ್ಯಾದಿ ದೇಹ ಗುಣೇಶು ವರ್ತೇತ ತಾನ್ ಅನುಭವೇತ್ ನಹಿ ಅದೇಹೀನ ದೇಹ ಗುಣಾನುಭವ ಸಂಭವತೀತಿ. ಅದಕ್ಕೆ ಹೇಳ್ತಾರೆ ದೇವ ಅದೇಹಿ ಅಂದರೆ ತನ್ನದಲ್ಲದ ಇನ್ನೊಂದು ದೇಹ ಇಲ್ಲದವ, ಅಂದ್ರೆ ಲಿಂಗ ದೇಹ ಇಲ್ಲದವ. ಜೀವ ತನ್ನದಲ್ಲದ ಇನ್ನೊಂದು ದೇಹ ಇರುವವ, ಆದ್ದರಿಂದ ಜೀವನಿಗೆ ದೇಹಿ ಅಂತ ಹೆಸರು, ದೇವರಿಗೆ ಅದೇಹಿ ಅಂತ ಹೆಸರು. ಅದಕ್ಕೆ ಇಲ್ಲಿ ವಿಶೇಷವಾಗಿ ಗುಣೈರ್ ನ ಬದ್ಧತೆ ಅದೇಹಿ ಬದ್ಧತೇವಾ ಕಥಂ ಪ್ರಭೋ. ಇಲ್ಲಿ ಹೇಳುತ್ತಾ ಇದ್ದಾರೆ, ಇಲ್ಲಿ ದೇಹಿ ಅಂತ ಬಂದರೆ ದೇಹ ಇರುವವ ಅಂದ್ರೆ ಬಂಧ ಬರಬೇಕು. ಅದೇಹಿ ಅಂತ ಹೇಳಿದಾಗ ಭಗವಂತ, ಅವನಿಗೆ ದೇಹವೇ ಇಲ್ಲ ಅವನಿಗೆ ಬಂಧ ಹೇಗೆ ಅಂತ ಪ್ರಶ್ನೆಗಳನ್ನ ಉದ್ಧವ ಮಾಡುತ್ತಾ ಇದ್ದ. ನಂತರ ಇನ್ನೊಂದು ಪ್ರಶ್ನೆ, ಅದೇಹಿ ಪರಮಾತ್ಮ, ಪರಮಾತ್ಮ ಈ ಲಿಂಗ ದೇಹವೆಂಬ ದೇಹ ಇಲ್ಲದವ, ಇಲ್ಲದಿದ್ರೂ ಅವಿದ್ಯಾರಕ್ಷಣ ಉಪಾಧಿನ ಜೀವೋ ಭೂತ್ವ ಅವಿದ್ಯಾ ಎಂಬ ಒಂದು ಮೇಲಿನ ಕವರ್, ಅದರಿಂದಾಗಿ ಈ ಬ್ರಹ್ಮ ಜೀವನಾಗಿ ಬಿಡುತ್ತಾನೆ. ನನ್ನ ಮಾತುಗಳಲ್ಲ, ಸುಧೀಂದ್ರರ ಮಾತುಗಳೇ. ಅದೇ ಹಿ ದೇಹವಿಲ್ಲದ ಪರಮಾತ್ಮ ಬ್ರಹ್ಮ ಅವಿದ್ಯಾಲಕ್ಷಣ ಅವಿದ್ಯಾ ಎನ್ನುವ ಉಪಾಧಿನ ಮೇಲೆ ಕವರಿಂದಾಗಿ ಕಾರಣದಿಂದಾಗಿ ಜೀವೋ ಭೂತ್ವ ಜೀವನಾಗಿ ಬದ್ಧತೆ ಚೇತ್, ಅವನು ಬಂಧಿತನಾಗ್ತಾನೆ ಅಂದರೆ ಹೇಗ್ ಬಂಧಿತನಾಗ್ತಾನೆ? ಯಾಕೆ? ಇವ ಬ್ರಹ್ಮ ಅಂತಿದ್ದಾಗಲೇನೆ ಬಂಧ ಇಲ್ಲ ಅಂತರ್ಥ. ಅವನಿಗೆ ಅಜ್ಞಾನದ ಪೊರೆ, ಅದರಿಂದ ಬಂಧ ಹೇಗೆ ಹೇಳ್ತೀರಾ? ವೇದ ಹೇಳ್ತಾ ಇದೆ, ನಿಷ್ಕಲೋ ನಿರಂಜನ. ಇವನಿಗೆ ಯಾವ ರೀತಿಯಾಗಿರತಕ್ಕ ಅಂಟು ಇಲ್ಲ ಅಂತ ಹೇಳ್ತಾ ಇದೆ. ಅಜ್ಞಾನದ ಅಂಟು ಇವನಿಗೆ ಹೇಗೆ? ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾನೆ, ಕಥಂ ವರ್ತೇತ ವಿಹರೇತ ಕೈರುವ ಜ್ಞಾಯೇತ ಲಕ್ಷಣೈ, ಕಿಂ ಭುಂಜೀತ ಉತ ವಿಸೃಜೇತ್ ಛೈತ ಆಸೀತ ಯಾತಿ ವಾ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ಇಲ್ಲೇನು ಪ್ರಶ್ನೆ, ಈ ಶರೀರದಿಂದಾಗಿ ದೋಷಗಳು ಬರ್ತಾ ಇವೆ, ಈ ದೋಷಗಳು ಒಳಗಿದ್ದವನಿಗೆ ಬರಬೇಕು, ಆ ಒಳಗಿದ್ದವ ಜೀವ ಅವನಿಗೆ ಬರ್ತಾ ಇದೆ ಅಂತ ನೀವು ಹೇಳೋದಾದರೆ, ಅಲ್ಲಿ ಜೀವ ದೇವ ಬೇರೆ ಬೇರೆ ಈ ದೇಹದಲ್ಲಿ ಇದ್ದಾರಾ, ಅಥವಾ ದೇವರೇ ಬ್ರಹ್ಮನೇ ಜೀವ ಅಂತ ಕರೆಸಿಕೊಂಡಿದ್ದಾನ? ಒಂದು ವೇಳೆ ಯಾರಿದ್ದರೆ ಈ ಬಂಧಕ್ಕೆ ಒಳಗಾದವರು, ಬಂಧೋ ವರ್ತತೆ ಇತಿ ಚೇತ್, ಅಲ್ಲಿ ಈ ಶರೀರದಲ್ಲಿ ಬ್ರಹ್ಮ ಇದ್ದಾನೆ ಅವನಿಗೆ ಬಂಧ ಇದೆ ಇದು ಅಂತ ಹೇಳೋದಾದರೆ, ಜಗತ್ ಸಜ್ಜನಾದಿನ ಕಥಂ ವಿಹರೇತ್, ಅವನಿಗೆ ಬಂಧ ಇದ್ದರೆ ಜಗತ್ ಸೃಷ್ಟಿ ಮೊದಲಾದ ವ್ಯಾಪಾರ ಹೇಗ್ ಮಾಡ್ತಾನವ? ಅಜ್ಞಾನ ಇದ್ದರೆ. ನಂತರ ತದಭಾವೇ ಕೈರ್ಲಕ್ಷಣೈ ಜ್ಞಾಯೇತ, ಒಂದು ವೇಳೆ ಅದಿಲ್ಲದಿದ್ದರೆ ಯಾವ ಲಕ್ಷಣಗಳಿಂದ ಅವನನ್ನು ತಿಳಿಯಬೇಕು? ಇನ್ನ ಹೇಳ್ತಾರೆ, ಆ ದೇವರನ್ನ ತಿಳಿಯಬೇಕಾದರೆ ಯಾವ ಲಕ್ಷಣಗಳನ್ನು ತಿಳಿಬೇಕು? ಜಗಜ್ಜನ್ಮಾದಿ ಕಾರಣತ್ವ ಲಕ್ಷಣೈ ಕಿಲಸ ಜ್ಞಾತವ್ಯ, ಈ ಜಗತ್ತಿಗೆ ಜನ್ಮ ಮೊದಲಾದಕ್ಕೆ ಕಾರಣ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಜನ್ಮ ಅಂದ್ರೆ ಸೃಷ್ಟಿ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಈ ಜಗತ್ತಿಗೆ ಇವನೇ ಕೊಡ್ತಾನೆ, ಇದು ದೇವರ ಲಕ್ಷಣ ಅಂತ ಆ ಲಕ್ಷಣಗಳಿಂದಲೇ ಅವನ ತಿಳಿಯಬೇಕಲ್ಲ. ಯಾಕಂದ್ರು ಅವನಿಗೆ ಅಜ್ಞಾನ ಕೂತಿದ್ರೆ ಅವನು ಜಗಸೃಷ್ಟಿಯಾದಿಗಳನ್ನು ಹೇಗ್ ಮಾಡುತ್ತಾನೆ? ಕಿಂಭುಂಜೀತ ಉತ ವಿಸೃಜೇದ್ವಾ. ಇಲ್ಲಿ ಹೇಳ್ತಾ ಇದ್ದಾರೆ, ಇವನು ಏನು ಭೋಜನ ಮಾಡುತ್ತಾನೆ ಒಳಗಿದ್ದವ, ಅಥವಾ ಏನು ಬಿಡುತ್ತಾನೆ, ಏನು ಹಿಡ್ಕೊಳ್ತಾನೆ, ಏನು ಬಿಡುತ್ತಾನೆ? ಇಲ್ಲಿ ಋತಂ ಪಿಬಂತೌ ಇತ್ಯತ್ರ ಸಿದ್ಧ ಸುಕೃತ ಫಲಸ್ಯ ಭೋಗ ದುಷ್ಕೃತ ಫಲಸ್ಯ ಪರಿತ್ಯಾಗಶ್ಚ ಬದ್ಧಸ್ಯ ಕಥಂ ಯುಜ್ಯತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ಒಳಗಿರತಕ್ಕಂಥ ಭಗವಂತನೇ ಆದರೆ ಅವನು ಬದ್ಧನೇ ಆಗಿಬಿಟ್ರೆ ಅವನಿಗೆ ದುಷ್ಟಫಲದ ಭೋಗ ಅಂಬುದು ಇಲ್ಲ ಅಂಬುದು ಕೂಡಲ್ಲ, ಅದು ಅನುಭವಿಸ್ಬೇಕಲ್ಲ ಅವನು ಬದ್ಧನಾದರೆ. ನಂತರ ಬದ್ಧನಾದರೆ ಅವನು ಮಲಗಲೇಬೇಕಲ್ಲ, ಅಷ್ಟೇ ಅಲ್ಲ ಅವನು ಕೂಡ್ಬೇಕಲ್ಲ ನಿಂತ್ಕೋಬೇಕಲ್ಲ, ಈ ಬದ್ಧನ ಲಕ್ಷಣಗಳೇ ಇವೆಲ್ಲ. ಅಷ್ಟೇ ಅಲ್ಲ, ಮಲಗಬೇಕಲ್ಲ ಅವ, ಆದರೆ ಮಲಗ್ತಾನೆ ಅಂತೀರ? ಈ ದೇಹದಲ್ಲಿರುವ ಬ್ರಹ್ಮ ಅಂದರೆ ಅಸುಪ್ತ ಸುಪ್ತಾನ್ ಅಭಿಚಾಕಶೀತಿ ಯಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ವಿಮಾಣಃ ಇತಿ ಚ ಶ್ರುತಿ ತದ್ವಿರುದ್ಧ. ಇವನಿಗೆ ಈ ದೇಹದಲ್ಲಿ ಭಗವಂತ ಇದ್ದಾನೆ, ಅವನು ನಿದ್ದೆ ಮಾಡಲ್ಲ, ನಿದ್ದೆ ಮಾಡುವವರನ್ನ ರಕ್ಷಣೆ ಮಾಡತಾನೆ, ನಿದ್ದೆ ಮಾಡುವವರಲ್ಲಿ ಎದ್ದಿರುವವ ಅಷ್ಟೇ ಅಲ್ಲ, ಅವರಲ್ಲಿ ನಾನಾ ರೀತಿಯಾದ ಸ್ವಪ್ನವನ್ನು ನಿರ್ಮಾಣ ಮಾಡತಾನೆ ಅಂತ ಈ ಶ್ರುತಿ ಏನಿದೆಯಲ್ಲ, ಆ ಶ್ರುತಿ ಅವನಿಗೆ ಅಂಟಲ್ಲ ಅಂತಾಗುತ್ತೆ. ಯಾಕೆ ಅಂದರೆ ಒಳಗಿದ್ದವ ಬದ್ಧನಾದರೆ ಅವನು ನಿಜವಾಗೇ ಮಲ್ಕೊಂಡ್ಬಿಟ್ರೆ ಇನ್ನು ಅವನು ಒಳಗಿದ್ದ ವಿಶೇಷವಾದ ಏನು ತಾನು ಎದ್ದಿರೋದೇನು, ಅಷ್ಟೇ ಅಲ್ಲ ವಿಶೇಷವಾಗಿ ಮಲಗಿದ್ದವರನ್ನ ರಕ್ಷಣೆ ಮಾಡುವುದು ಮೊದಲಾದ ಧರ್ಮಗಳು ಅವನಲ್ಲಿ ಬರ್ಲಿಕ್ಕಿಲ್ಲ. ಯಾಕೆ ಅವನೇ ಮಲಗ್ತಾನ? ಅದರಿಂದ ಕಿಂಚ ಬ್ರಹ್ಮವಿದಾಪ್ನೋತಿ ಪರಮಿತ್ಯುಕ್ತ ತತ್ ಪ್ರಾಪ್ತಿ ಬದ್ಧತ್ವೇ ನಯುಕ್ತ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಂದು ವೇಳೆ ಇವನೇ ಬದ್ಧನಾಗಿ ಬಿಟ್ರೆ ಶರೀರದೊಳಗಿರುವ ಈ ಬ್ರಹ್ಮನೇ ಬದ್ಧ ಅಂತ ಹೇಳಿಬಿಟ್ಟರೆ ಇವನನ್ನ ಪಡೆದಂಥ ಬ್ರಹ್ಮವಿದ್ ಆಪ್ನೋತಿ ಪರಂ, ಇವನನ್ನ ತೆಳೆದವ ವಿಶೇಷವಾಗಿ ಮೋಕ್ಷ ಪಡೀತಾನೆ ಅಂತ. ಮೋಕ್ಷ ಪ್ರಾಪ್ತಿ ಇವನೇ ಬದ್ಧನಾಗಿದ್ದಾಗ ಇವನ ಕುರಿತು ತಿಳಿದರೆ ಅವ್ರಿಗೆ ಹೇಗೆ ಮೋಕ್ಷ ಬರುತ್ತೆ? ಇನ್ನು ಹೇಳ್ತಾ ಇದ್ದಾರೆ, ಏನಂ ಬದ್ಧಂ ಸ ಮುಕ್ತ್ಯರ್ಥಂ ಕೋವಾ ಯಾತಿ. ಇವನೇ ಬದ್ಧನಾಗಿದ್ರೆ ಇವನ ಕುರಿತು ತಿಳ್ಕೊಂಡು ಯಾರು ಮೋಕ್ಷಕ್ಕೆ ಹೋಗ್ತಾರ್ರಿ ಅಂತ ಇಷ್ಟೆಲ್ಲ ಪ್ರಶ್ನೆ. ಏತದಚ್ಯುತಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಂ ವರ, ನಿತ್ಯ ಮುಕ್ತೋ ನಿತ್ಯ ಬದ್ಧ ಏಕ ಏವೇತಿ ಮೇ ಮತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಏನದು ಈ ಪ್ರಶ್ನೆ ನನಗೆ ಬರ್ತಾ ಇದೆ ಕೃಷ್ಣ, ನೀ ಪ್ರಶ್ನೆಗಳನ್ನ ತಿಳ್ಕೊಂಡವನಲ್ಲಿ ಪ್ರಶ್ನವಿದಾಂಬರ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನವಿದಾಂಬರ ಅಂದ್ರೆ ಆ ಪ್ರಶ್ನೆ ಅಂಬೋದು, ಇದು ಬಹಳ ಒಳ್ಳೆ ಶಬ್ದ ನೋಡಿ, ನಾವು ಇನ್ನೊಬ್ಬರ ಬಾಯಿಂದ ಪ್ರಶ್ನೆ ಬಂದಾಗ ಕೇಳಿಯೂ ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ. ಇನ್ನೊಬ್ಬರ ಪ್ರಶ್ನೆ ನಾವು ಅರ್ಥ ಮಾಡಿಕೋಬೇಕು ಅಂದ್ರೆ ಸ್ವಲ್ಪ ಆ ಪ್ರಶ್ನೆ ಮಾಡೋರ್ಕಿಂತ ಹೈ ಲೆವೆಲ್ ಅಲ್ಲಿ ಇರ್ಬೇಕು. ಅಷ್ಟೇ ಅಲ್ಲ, ಇಂಥ ಪ್ರಶ್ನೆಗಳು ಹೇಗೆ ಹುಟ್ಟಿ ಬರುತ್ತೆ, ಅದಕ್ಕೆ ಏನು ಸಂಶಯ ಇದ್ದರೆ, ಇಲ್ಲಿ ಏನು ಯಾವ ಯಾವ ಸಂಶಯಗಳಿದ್ದರೆ ಎಂಥೆಂಥ ಪ್ರಶ್ನೆಗಳು ಬರುತ್ತೆ ಎಂಬುದು ಚೆನ್ನಾಗಿ ತಿಳಿದಿದ್ದರೆ, ಯಾವ ಯಾವ ಸಂಶಯಗಳಿದ್ದರೆ ಅಂದರೆ ಯಾವ ಯಾವ ವಿಶೇಷ ಸಬ್ಜೆಕ್ಟಲ್ಲಿ ಲೋಪ ಇದ್ದರೆ ಎಂಥೆಂಥ ಸಂಶಯಗಳು ಬರುತ್ತೆ ಎಂಬುದು ಟೀಚರ್ ಆದವನಿಗೆ ಗೊತ್ತಿರಬೇಕು. ಆವಾಗ ಅವರನ್ನ ಪ್ರಶ್ನ ವಿದಾಂ ವರ ಅಂದರೆ ಯಾರಿಗೆಂಥ ಪ್ರಶ್ನೆ ಬರ್ತಾ ಇದೆ, ಒಂದು ಕ್ವಶ್ಚನ್ ಬಂದ ಕೂಡಲೇ ಇದಕ್ಕೆ ಕಾರಣ ಏನು, ಇವನ ತಲೆಯಲ್ಲಿ ಈ ಪ್ರಶ್ನೆ ಬರಲಿಕ್ಕೆ ವಾಟ್ ಈಸ್ ದಿ ರೀಸನ್, ಇವನ ನಾಲೆಡ್ಜ್ ಅಲ್ಲಿ ಯಾವ ಭಾಗ ಲ್ಯಾಕ್ ಆಗಿದೆ, ಆ ಲ್ಯಾಕ್ ಆಗಿದ್ದರಿಂದ ಈ ಕ್ವಶ್ಚನ್ ಬರ್ತಾ ಇದೆ. ಸೊ ಆ ಒಳಗೆ ಯಾವ ಪಾರ್ಟ್ ನಾಲೆಡ್ಜ್ ಪಾರ್ಟ್ ಲ್ಯಾಕ್ ಆಗಿದೆಯೋ ಅದನ್ನ ಇನ್ಸರ್ಟ್ ಮಾಡಿಬಿಟ್ರೆ ಈ ಕ್ವಶ್ಚನ್ ಆಟೋಮೆಟಿಕಲಿ ಹೊರಟು ಹೋಗ್ಬೇಕು. ಸೊ ಎ ಟೀಚರ್ ಶುಡ್ ನೋ, ಏನು ನಾಟ್ ಓನ್ಲಿ ದಿ ಕ್ವಶ್ಚನ್, ಹಿ ಶುಡ್ ನೋ ದಿ ರೀಸನ್ ಆಫ್ ದಿ ಕ್ವಶ್ಚನ್. Why that question is coming in this particular student? So what is the reason? So yava bhagadalli ivanige tiluvadike illa adarindagi ee samshaya bartha ide anta in depth touch yari irutto
ಅವನನ್ನ ಪ್ರಶ್ನ ವೀರಾಂಬರ ಅಂತಾರೆ. ಅಂದರೆ ಎನ್ ಎಕ್ಸ್ಪರ್ಟ್, ಹಿ ಈಸ್ ಎನ್ ಎಕ್ಸ್ಪರ್ಟ್ ಹೂ ನೋಸ್ ದಿ ರೂಟ್ ಆಫ್ ದಿ ಕ್ವಶ್ಚನ್. ನಾಟ್ ಓನ್ಲಿ ಮಿಯರ್ ನೋಯಿಂಗ್ ದಿ ಕ್ವಶ್ಚನ್, ಮಿಯರ್ಲಿ ಜಸ್ಟ್ ನೋಯಿಂಗ್ ದಿ ಜಸ್ಟ್ ನೋಯಿಂಗ್ ದಿ ಕ್ವಶ್ಚನ್, ಹಿ ಶುಡ್ ನೋ ದಿ ರೂಟ್ ಆಫ್ ದಿ ಕ್ವಶ್ಚನ್, ಹೌ ಇಟ್ ಈಸ್ ಕಮಿಂಗ್ ಇನ್ ಹಿಸ್ ಮೈಂಡ್, ಹೇಗೆ ಬರ್ತಾ ಇದೆ, ಏನು ಸಬ್ಜೆಕ್ಟ್ ಲ್ಯಾಕ್ ಆಗಿದ್ದಕ್ಕೆ ಈ ಕ್ವಶ್ಚನ್ ಬರ್ತಾ ಇದೆ ಎಂಬುದು ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದ್ರೆ ಸ್ಟೂಡೆಂಟಲ್ಲಿ ಕ್ವಶ್ಚನ್ ಬಂದ ಕೂಡಲೇ ಥಟ್ಟನೆ ಉತ್ತರ ಕೊಡ್ತಾರೆ, ನೋಡಯ್ಯ ನೀನು ಇದನ್ನು ಹೀಗೆ ತಪ್ಪು ತಿಳಿದಿದ್ದೀಯ, ಸೊ ದಿ ಕ್ವಶ್ಚನ್ ಈಸ್ ರೈಸಿಂಗ್. ಆ್ಯಕ್ಚುಲಿ ದಿ ಸಬ್ಜೆಕ್ಟ್ ಈಸ್ ದಿಸ್, ಇಫ್ ದಿಸ್ ಈಸ್ ದಿ ಸಬ್ಜೆಕ್ಟ್ ದೇರ್ ಇಸ್ ನೋ ಕ್ವಶ್ಚನ್ ಆಫ್ ದಿ ಕ್ವಶ್ಚನ್. ಇಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಅಂಥವ ಕೃಷ್ಣ, ಕೃಷ್ಣ ಅವನು ಹಿ ಕೆನ್ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದಿ ಕ್ವಶ್ಚನ್, ಹಿ ನೋಸ್ ದಿ ರೂಟ್ ಆಫ್ ದಿ ಕ್ವಶ್ಚನ್. ಸೊ ಉದ್ಧವ ಕೇಳ್ತಾ ಇದ್ದಾನೆ, ಯು ನೋ ದಿ ರೂಟ್, ಪ್ಲೀಸ್ ಡೆಸ್ಟ್ರಾಯ್ ದಟ್ ರೂಟ್ ಸೋ ದಟ್ ಮೈ ಡೌಟ್ ವಿಲ್ ಗೆಟ್ ಕ್ಲಾರಿಫೈಡ್. ಹೇಳ್ತಾ ಇದ್ದಾರೆ, ಏತದಚ್ಯುತ ಮೇ ಬ್ರೂಹಿ ಪ್ರಶ್ನಂ ಪ್ರಶ್ನವಿದಾಂಬರ. ಅವಾಗ ಮತ್ತು ಕ್ವಶ್ಚನ್ ಬರುತ್ತೆ, ನಾವು ದೂರ ಇರ್ತೀವಿ, ಒಬ್ಬರ ತಲೆಯಲ್ಲಿ ಏನು ಲೋಪ ಇದೆ, ಯಾಕೆ ಪ್ರಶ್ನೆ ಬರ್ತಾ ಇದೆ ಅಂತ ಗೊತ್ತಾಗಬೇಕಾದರೆ ನಾವು ಅವಳ ಹೊರಗೆ ಕೂತಿದ್ದು ನೋಡಬೇಕಲ್ವಾ ಅಂದರೆ ಅಚ್ಯುತ ಅಂತ ಕರೆದರು. ಜೀವರಾಶಿಗಳ ಒಳಗೆ ಇದ್ದು ಅವರಿಗೆ ನಾಲೆಡ್ಜ್ ಬರುವಂತೆ ಮಾಡೋದೇ ಇವ, ಜ್ಞಾನ ಬರುವಂತೆ ಮಾಡೋದೇ ಇವ. ಆ ಬರುವಾಗ ಅಂದರೆ ಆ ನಾಲೆಡ್ಜನ್ನು ಕೊಡುವಾಗಲೇನೆ ಇವರ ಹಿಂದಿನ ಪಾಪದ ಅನುಸಾರವಾಗಿ ಪುಣ್ಯಕರ್ಮಾನುಸಾರವಾಗಿ ಜ್ಞಾನ ಕೊಡುವವ ಇವನೇ. ಆ ಜ್ಞಾನ ಇವರಿಗೆ ಕೊಡುವಾಗ ಇವರ ಹಿಂದಿನ ಪಾಪಕರ್ಮಾನುಸಾರ ಮಧ್ಯದಲ್ಲಿ ಏನು ಹೇಳ್ತಾರಲ್ಲ, ಒಂದು ಪದಾರ್ಥ ಇಟ್ಟಾಗ ಅದರೊಳಗೆ ಏರ್ ಬಬಲ್ ಬಂದುಬಿಟ್ರೆ ಗ್ಯಾಪ್ ಬಂದ್ಬಿಡುತ್ತೆ, ಆ ಏರ್ ಬಬಲ್ ಥರ, ಏರ್ ಬಬಲ್ ಥರ ಇವರ ಜ್ಞಾನದಲ್ಲಿ ಏರ್ ಬಬಲ್ ಅಂದರೆ ಯಾವುದು ಕ್ಯಾವಿಟಿ, ಒಂದು ಕೊರತೆ ಬಂದಿದೆ, ಆ ಕೊರತೆ ಕ್ರಿಯೇಟ್ ಮಾಡಿದ್ದೇ ಇವ. ಸೊ ಹಿ ನೋಸ್ ವೆಲ್ ಬಿಕಾಸ್ ಹಿ ಈಸ್ ಇನ್ಸೈಡ್ ಎವರಿಬಡಿ, ಎಲ್ಲರ ಒಳಗಿದ್ದಾನೆ. ಜ್ಞಾನ ಕೊಡೋದು ಅವನೇ, ಅಜ್ಞಾನವನ್ನು ಅವನ ಯೋಗ್ಯತಾನುಸಾರವಾಗಿ ಕೊಡೋದು ಅವನೇ, ಲ್ಯಾಕ್ ಆಫ್ ದಿ ನಾಲೆಡ್ಜ್ ಅದು ಕೊಡೋದು ಅವನೇ. ಸೊ ಅವನಿಗೆ ಗೊತ್ತು ಯಾವ ಪಾರ್ಟು ಜ್ಞಾನದ್ದು, ಯಾವ ಬೋಲ್ಟ್ ಬಿಚ್ಚೋಗಿದೆ, ಯಾಕಿದು ಶೇಕ್ ಆಗ್ತಾ ಇದೆ ಅಂತ ಅವನಿಗೆ ಗೊತ್ತು. ಶೇಕ್ ಆಗೋದೇ ಕ್ವಶ್ಚನ್, ಮೆಷಿನ್ ಯಾವ ಪಾರ್ಟ್ ಶೇಕ್ ಆಗ್ತಾ ಇದ್ರೆ, ಒಳ್ಳೆ ಮೆಕ್ಯಾನಿಕ್ ಆದವನಿಗೆ ಯಾವ ಬೋಲ್ಟ್ ಲೂಸ್ ಆಗಿದ್ದಕ್ಕೆ ಈ ಮೇಲೆ ಕದಲುತ್ತಾ ಇದೆ ಎಂಬುದು ಗೊತ್ತಾಗ್ಬಿಡುತ್ತವನಿಗೆ. ಅದು ಗೊತ್ತಿಲ್ಲದವನಿಗೆ, ಒಳಗಿನ ಮೆಕ್ಯಾನಿಸಮ್ ಗೊತ್ತಿಲ್ಲದವನಿಗೆ ಈ ಮೇಲೆ ಅಲುಗಾಡುವುದು ಮಾತ್ರ ನೋಡ್ತಿರ್ತಾನೆ, ಹೀಗಿರ್ತಾನೆ. ಯಾವನಿಗಾದರೆ ಬುಡವೇ ಗೊತ್ತು, ಈ ಮೆಷಿನ್ ಅಸೆಂಬಲ್ ಮಾಡಿರ್ತಾರಲ್ಲ, ಮೆಷಿನ್ನ ಪಾರ್ಟ್ 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 ಫಿಕ್ಸ್ ಮಾಡಿ ಮಾಡ್ತಿರ್ತಾರೆ. ಆ ಮಾಡೋ ಕಾಲಕ್ಕೆ ಯಾವ ಪಾರ್ಟ್ ಅದು ಫಿಕ್ಸ್ ಮಾಡೋ ಕಾಲಕ್ಕೆ ಆ ಪಾರ್ಟ್ ಲೂಸ್ ಇರುತ್ತೆ, ಇನ್ನ ಟೈಟ್ ಮಾಡ್ತಿರ್ತಾರೆ, ಅವಾಗ ಅಲುಗಾಡತಾ ಇರುತ್ತೆ. ಹಿ ನೋಸ್ ವೆಲ್ ಇದು ಟೈಟ್ ಆಗಿಲ್ಲದಕ್ಕೆ ಅಲುಗಾಡುತ್ತೆ ಅಂತ. ಈ ಮೆಷಿನ್ ರನ್ ಆಗೋ ಕಾಲಕ್ಕೆ ಯಾವ ಪಾರ್ಟ್ ಅಲುಗಾಡುತ್ತಾ ಇರುತ್ತೆ, ಈ ಒಳ್ಳೆ ಮೆಕ್ಯಾನಿಕ್ ಆದವನಿಗೆ ಅದು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಏನಂತ, ಒಳಗಿಂತ ಕಡೆ ಫಾಲ್ಟ್ ಇದೆ, ಆಫ್ ಮಾಡಿ ಅಂತಾನೆ. ಡೈರೆಕ್ಟ್ ಆಗಿ ಎಲ್ಲಿ ಕೈ ಹಾಕ್ಬೇಕೋ ಅಲ್ಲಿ ಕೈ ಹಾಕ್ತಾನೆ, ಫಟ್ ಅಂದ್ರೆ ಟೈಟ್ ಮಾಡ್ತಾನೆ, ಮುಗಿಯುತ್ತೆ. ಆ ಬೇಸಿಕ್ಕೇ ಗೊತ್ತಿಲ್ವಾ? ರೀಸನ್ ಆಫ್ ದಿ ಪ್ರಾಬ್ಲಮ್ ಗೊತ್ತಿಲ್ವಾ? ಸೊ ಮನೆ ಇಪ್ಪತ್ತಿಟ್ಕೊಂಡು ಹಂಗ್ ಮಾಡಿ ಹೀಗ್ ಮಾಡಿ ಓ ಪಲ್ಟಿ ಹೊಡಿತಿರ್ತಾರೆ. ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಅಂತ ಕರೆಸ್ಕೊಂಡು ಆ ಮಿಷಿನ್ ಸುತ್ತ ಬಿದ್ದಿರ್ತಾರೆ. 2-3 ತಾಸು ಆಗಿರುತ್ತೆ ಮಿಷಿನ್ ನಿಂತೋಗಿ. ಅಲ್ಲಿ ಪ್ರೊಸೆಸ್ ಅವರೆಲ್ಲ ಓ ಶಂಕಾರವ ಮಾಡ್ತಿರ್ತಾರೆ, ಇಷ್ಟೊತ್ತು ನಿಂತೋಯ್ತು, ಪ್ರೊಡಕ್ಷನ್ ಸ್ಟಾಪ್ ಆಯಿತು, ಯು ಆರ್ ವೇಸ್ಟ್ ಅಂತ ಮೆಕ್ಯಾನಿಕಲ್ ಸಿಸ್ಟಮ್ನೆಲ್ಲ ಬೈತಾ ಇರ್ತಾರೆ. ಈ ಇಂಜಿನಿಯರುಗಳೆಲ್ಲ ತಲೆ ಬಾತೋಗಿ ನೋಡ್ತಿರ್ತಾರೆ. ಯಾಕೆ ಒಬ್ಬನು ಬಂದಿರಲ್ಲ ಡ್ಯೂಟಿಗೆ? ಯಾರು? ಮೆಕ್ಯಾನಿಕ್ ಅವನು, ಒಳಗೆ ಮಾಡುವನು, ಅವನು ಬಂದಿರಲ್ಲ. ಇವ್ರು ಎಂದು ಕೈ ಹಾಕಿ ಮುಟ್ಟಿರಲ್ಲ, ತಲೆ 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 ಚಚ್ಕೊಂತ ಇರ್ತಾರೆ. ಅಂಥ ಕಾಲಕ್ಕೆ ಸಡನ್ ಎಂಟ್ರಿ ಕೊಡ್ತಾನೆ, ಚಿಕ್ಕ ಟೂಲ್ ಬಾಕ್ಸ್ ಹಿಡ್ಕೊಂಡು ಬರ್ತಾನೆ ಅವನು. ಅವನು ಬಂದ ಕಾಲಕ್ಕೆ ಸ್ವಲ್ಪ ಸರ್ಕೊಡ್ರಿ ಸಾರ್ ಅಂತೇಳಿ ಅದನ್ನು ಆಫ್ ಮಾಡಿಸಿ ಒಳ ಕೈ ಹಾಕಿ ಪಟಕ್ ಅಂತಾನೆ. ಅಂದ ಕೂಡಲೇ ನಿಂತೋಗುತ್ತೆ, ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ, ಹೊಟ್ಟೋಗ್ತಾರೆ. ಇವರಿಗೆ ಬೋನಸ್ ಬರುತ್ತೆ, ಯಾರು ಇಂಜಿನಿಯರ್ಸ್ಗೆ, ಅವನಿಗೆ 1 ರೂಪಾಯಿ ಬರಲ್ಲ. ಹೌದಾ? ಇದೇ ಜಗತ್ತಲ್ಲಿ ನಡೆಯೋದು. ಅದೇ ಥರ ಯಾರಿಗೆ ಕ್ವಶನ್ ರೂಟೇ ಗೊತ್ತಿರಲ್ಲ ಅವರೆಲ್ಲ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ PhD ತಗೊಂಡು ಬಂದಿರ್ತಾರೆ ಸ್ಪಿರಿಚುವಲ್ ಫೀಲ್ಡಲ್ಲಿ. ಯಾರಿಗೆ ಕ್ವಶನ್ ರೂಟ್ ಗೊತ್ತಿರುತ್ತೋ ಅವರು ಮೆಕ್ಯಾನಿಕ್ ಥರ ಸೈಲೆಂಟ್ ಆಗಿರ್ತಾರೆ. ಅವರ ಹತ್ರ ಟೂಲ್ಸ್ ಇರುತ್ತೆ, ಫಟ್ ಅಂತ ಸರ್ ಕ್ವಶನ್ಗೆ ಆನ್ಸರ್ ಕೊಡ್ತಾರೆ. ಕ್ವಶನ್ ಇದ್ದವನಿಗೆ ಖುಷಿಯಿಂದ ಕುಪ್ಪಳು ಸಿಡಬೇಕು, ಆನಂದ ಕೊಡ್ತಾರೆ. ಇವರ PhD ಮಾಡಿರ್ತಾರೆ, ಎಲ್ಲ ಡಿಗ್ರಿಗಳಿರುತ್ತೆ ಸ್ಪಿರಿಚುವಲ್ಲಿ, ಬಟ್ ದೇವರ್ ವಿಲ್ ಬಿ ಅನೇಬಲ್ ಟು ಆನ್ಸರ್ ದಿ ಕ್ವಶನ್. ಆ ಯಾರಿಗೆ ಕ್ವಶನ್ ಬಂದಿರುತ್ತೆ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನೇ ಬರ್ತಾ ಇಲ್ಲ, ಒದ್ದಾಡ್ತಿರ್ತಾನೆ. ಇವರು ನೋಡಿದ್ರೆ ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಂಡು ಹಾಗೆ ಹೀಗೆ, ಏನು ಉಪಯೋಗ? ಅವನು ನಿದ್ದೆ ಬರ್ತಾ ಇರುತ್ತಷ್ಟೇ ಹೊರತು ಸಾಲ್ವ್ ಆಗಲ್ಲ ಪ್ರಾಬ್ಲಮ್. ಸೊ ದಿಸ್ ಈಸ್ ದಿ ಸಿಸ್ಟಮ್. ಹಾಗಾದರೆ ಇಲ್ಲೆಲ್ಲಿ ಬಂತು? ಕೃಷ್ಣ, ನೀನು ಪ್ರಾಬ್ಲಮ್ ಸಾಲ್ವ್ ಮಾಡುವುದರಲ್ಲಿ ಎಕ್ಸ್ಪರ್ಟ್, ಹೌದಾ? ಇಷ್ಟರ್ಥ ಯಾವುದು? ಪ್ರಶ್ನವಿದಾಂ ವರ. ಪ್ರಶ್ನೆಯನ್ನು ನೋಡಿದ ಕೂಡಲೇ ಅದರ ರೂಟ್ ಏನು ಅಂತ ನಿಂಗೆ ಗೊತ್ತಯ್ಯ. ನನ್ನ ಪ್ರಶ್ನೆ ಇದೆಯಲ್ಲ, ಅದರ ರೂಟ್ ಏನು ಅಂತ ನಿಂಗೆ ಗೊತ್ತು. ಆದ್ದರಿಂದ ಮೇಲ್ನೋಟಕ್ಕೆ ಕನ್ಕ್ಲೂಷನ್ ಇದು ನಂದು, ಏನು? ನಿತ್ಯ ಮುಕ್ತ ನಿತ್ಯಬದ್ಧ ಏಕಯೇವೇ ಚಿಮೇಮತಿ. ಏನು ನಿತ್ಯ ಮುಕ್ತ ಅಂತ ಬ್ರಹ್ಮ ಇದ್ದಾನಲ್ಲ, ನಿತ್ಯಬದ್ಧ ಅಂತ ಜೀವ ಇದ್ದಾನಲ್ಲ, ಇಬ್ರು ಒಂದೇ ಅಂತ ನನಗನ್ನಿಸ್ತಾ ಇದೆ. ಯಾಕೆ? ದೇಹದಲ್ಲಿ ಇರೋದು ಒಬ್ಬರ ಇಬ್ಬರ? ಒಬ್ಬನೇ ಅವನೇ ಇಲ್ಲಿರೋದು ಬ್ರಹ್ಮ. ಅವನಿಗೆ ಸುತ್ತೂ ಅಜ್ಞಾನ ಇರೋದರಿಂದ ಹೀಗ್ ಫೀಲ್ ಆಗ್ತಾ ಇದ್ದಾನೆ, ಅದು ಹೊಟ್ಟೋದೇ ಚೆನ್ನಾಗಿರ್ತಾನೆ ಅಂತ ನನ್ನ ಕ್ವಶ್ಚನ್. ವಾಟ್ ಇಸ್ ಯುವರ್ ಆನ್ಸರ್? ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ, ಬುಡ 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 ಕತ್ತರಿಸಿ ಹಾಕ್ತಾ ಇದ್ದಾನೆ ಕೃಷ್ಣ. ಕತ್ತರಿಸಲಿಕ್ಕೆ ಬೇಕಾದ ಬುಡಗಳನ್ನು ತೆಗೆದು ತೋರಿಸ್ತಾ ಇದ್ದಾನೆ. ಇದು ಕತ್ತರಿಸು, ಇದು ಕತ್ತರಿಸು ಅಂತ ಉದ್ಧವ. ಇದು ಟೋಟಲ್ ಸಬ್ಜೆಕ್ಟ್. ಇವರಿಬ್ಬರು ಡೀಲ್ ಮಾಡಿದ್ದು ಏಕಾದಶ ಸ್ಕಂದದಲ್ಲಿ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್, ಡೆಡ್ಲಿ ಇಂಪಾರ್ಟೆಂಟ್. ಆದರೆ ನಾವು ಅದನ್ನು ಕೇರೇ ಮಾಡಲ್ಲ, ನಮ್ಗೆ ಬೇರೆದು ಇಂಪಾರ್ಟೆಂಟ್ ಆಗಿದೆ. ಯಾವುದು ಹೊರಟೋಗುತ್ತೋ ಅದೇ ಇಂಪಾರ್ಟೆಂಟ್ ಆಗಿದೆ, ಯಾವುದು ವೆರಿ ಇಂಪಾರ್ಟೆಂಟೋ ಅದನ್ನು ಹಿಡಿಸ್ಕೊಳ್ಳೋದೇ ಇಲ್ಲ. ನಮ್ಮದೇ ಸಂಸಾರದಲ್ಲಿ ಬಿದ್ದಿರ್ತೀವಿ. ಇನ್ನಾದರೂ ಸ್ವಾಮಿ ಆತನ ವಾಗಮೃತ ಯಾವುದನ್ನ ಮೆಡಿಸಿನ್, ಆ ರೋಗಕ್ಕೆ ಸರಿಯಾದ ಮೆಡಿಸಿನ್ ಬಿದ್ದ ಕೂಡಲೇ ಫುಲ್ ರಿಲೀಫ್ ಬರಬೇಕು ಪೇಷಂಟ್ಗೆ. ಆ ಥರ ಕೃಷ್ಣನ ಮಾತುಗಳು ಸಂಸಾರದಲ್ಲಿರುವಂತಹ ಜೀವರಾಶಿಗಳಿಗೆ ಅಷ್ಟು ರಿಲೀಫ್ ಕೊಟ್ಬಿಡುತ್ತೆ ಮೆಡಿಸಿನ್. ಅದು ಬರೀ ರಿಲೀಫ್ ಅಲ್ಲ, ಮೇಲೆ ಸಿಂಪ್ಟಮ್ ರಿಲೀಫ್ ಆಗೋದಲ್ಲ, ರೂಟ್ ಕಾಲ್ ತೆಗೆದುಬಿಡುತ್ತೆ. ಅಂತಹದ್ದು ಕೃಷ್ಣನ ಮಾತು. ಇನ್ನು ಕೃಷ್ಣ ಏನೇನು ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾನೆ, ಆ ಪ್ರಶ್ನೆಗಳ ಉತ್ತರ ಆಧಾರವಾಗಿಯೇ ನಮ್ಮ ಆಚಾರ ಶಾಸ್ತ್ರವೆಲ್ಲ ಹೊರಬಂದಿದೆ. ಅದನ್ನೆಲ್ಲ ವಿಸ್ತಾರವಾಗಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ರುಕ್ಮಿಣೀಶು ವಿಜಯ ನಂತರ ವಿಶೇಷವಾಗಿರ್ತಕ್ಕಂತಹ ತೀರ್ಥ ಪ್ರವಾಹ.